ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ವಿಸ್ಮಯಗಳಿಗೆ ಮೀಸಲಾದ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ. ಸಂಚಿಕೆ 23, ಫೆಬ್ರವರಿ 14, 2018. ಇಂದಿನ ಸಂಚಿಕೆಯಲ್ಲಿ ಕಳೆದ ವಾರ ಸುಪ್ರಸಿದ್ಧ ವಿಜ್ಞಾನ ಪತ್ರಿಕೆಗಳಲ್ಲಿ ಪ್ರಕಟವಾದಂತಹ ಹೊಸ ಸಂಶೋಧನೆಗಳ ಸಾರಾಂಶವನ್ನು ನಿಮಗೆ ಪರಿಚಯಿಸಲಿದ್ದೇವೆ. ಈ ಸಂಚಿಕೆಯಲ್ಲಿ ನೀವು ಕೇಳಲಿದ್ದೀರಿ: ಜಗ್ಗದ ಬಗ್ಗದ ಸೂಪರ್ ಮರ, ಸೂರ್ಯನ ಕುದುರೆಯ ಸೂಪರ್ ಕಣ್ಣು, ಕೋಳಿ ಜ್ವರಕ್ಕೆ ಎದೆಹಾಲಿನ ನೆರವು ಹಾಗೂ ಮೊದಲ ಹೂವಿನ ಸುತ್ತ. ಜಗ್ಗದ ಬಗ್ಗದ ಸೂಪರ್ ಮರ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಎನ್ನುವ ಗಾದೆ ಇದೆ. ಈ ಎರಡೂ ಕೆಲಸಗಳು ಎಷ್ಟೊಂದು ಕಷ್ಟವನ್ನು ತರುತ್ತವೆ ಎನ್ನುವುದನ್ನು ಕುರಿತಾಗಿ ಹಿರಿಯರು ಆಡಿದ ಮಾತು ಇದು. ಕಷ್ಟ ಇನ್ನೇನಲ್ಲ, ಬಾಗಿಲಿಗೆ ಗಟ್ಟಿಯಾದ ಸಾಗುವಾನಿ ಮರವನ್ನು ಬಳಸಬೇಕೋ, ಹೊನ್ನೆಯೇ ಸಾಕೋ, ಅಥವಾ ಈಗ ಪ್ರಸಿದ್ಧಿಯಾಗಿರುವ ಹಾಗೂ ವಿವಿಧ ಮರದ ಹಾಳೆಗಳನ್ನು ಅಂಟಿಸಿ ಮಾಡಿದ ಲ್ಯಾಮಿನೇಟ್ಗಳು ಉಚಿತವೋ? ಈ ರೀತಿಯ ಆಯ್ಕೆ ಸುಲಭವಲ್ಲ. ದಪ್ಪ ಮರದ ಬಾಗಿಲನ್ನು ಹಾಕಿಸಿದ ಮೇಲೂ ಅದರ ಹೊರಗೆ ಉಕ್ಕಿನ ಜಾಲರಿಯನ್ನು ಹಾಕುವುದನ್ನು ನೋಡಿದ್ದೀವಿ. ಎಷ್ಟೇ ಅಂದವಾದರೂ ಮರ ತುಸು ಮೃದುವೆ. ಪುಟ್ಟ ಮನೆಯ ಮಟ್ಟಿಗೆ ಎಂಥ ಮರವಾದರೂ ಓಕೆ, ಆದರೆ ದೊಡ್ಡ ದೊಡ್ಡ ಗಗನಚುಂಬಿ ಕಟ್ಟಡಗಳ ಪಾಲಿಗೆ ಇವೇನಿದ್ದರೂ ಅಲಂಕಾರದ ವಸ್ತುಗಳು. ಅಂತಹ ಮನೆಯನ್ನು ಕಟ್ಟಲು ಕಬ್ಬಿಣ, ಕಾಂಕ್ರೀಟು, ಸಿಮೆಂಟೇ ಬೇಕು. ಏಕೆಂದರೆ ಮರ ಈ ವಸ್ತುಗಳಷ್ಟು ಗಟ್ಟಿಯಲ್ಲ. ಹಾಗೆಯೇ ಈ ವಸ್ತುಗಳಂತೆ ಅದು ಭಾರಿ ತೂಕವನ್ನು ತಡೆಯಲಾರದು, ಹಾಗೆಯೇ ಭಾರಿ ಬಡಿತವನ್ನು ಅದು ಸಹಿಸಲಾರದು. ಆದ್ದರಿಂದಲೇ ಮರವನ್ನು ಏನಿದ್ದರೂ ಮಂಚ, ಕುರ್ಚಿ, ಬಾಗಿಲುಗಳ ತಯಾರಿಕೆಗೆ ಬಳಸುತ್ತೇವೆಯೇ ಹೊರತು ಗೋಡೆ ಕಟ್ಟಲಲ್ಲ. ಇದೋ ಇರೋ ಮರವನ್ನೇ ಉಕ್ಕಿನಷ್ಟು ಗಟ್ಟಿ ಮಾಡಿದರೆ ಹೇಗೆ? ಹೀಗೊಂದು ಸುದ್ದಿಯನ್ನು ನೇಚರ್ ಪತ್ರಿಕೆ ವರದಿ ಮಾಡಿದೆ. ಅಮೆರಿಕೆಯ ಮೇರಿಲ್ಯಾಂಡ್ ವಿಶ್ವವಿದ್ಯಾನಿಲಯದ ವಸ್ತುವಿಜ್ಞಾನಿ ಮತ್ತು ಇಂಜಿನಿಯರ್ ಲಿಯಾಂಗ್ ಬಿಂಗ್ ಹೂ ಮತ್ತು ಸಂಗಡಿಗರು ಹೀಗೊಂದು ವಸ್ತುವನ್ನು ಸೃಷ್ಟಿಸಿದ್ದಾರೆ. ಸೂಪರ್ ವುಡ್ ಎಂದು ನೇಚರ್ ಇದನ್ನು ಹೆಸರಿಸಿದೆ. ಕಾಡಿನಿಂದ ಕಡಿದು ತಂದ ಮರವನ್ನು ನೇರವಾಗಿ ಹಾಗೆಯೇ ಬಳಸಲು ಆಗದು, ಅದನ್ನು ತುಸು ಹದಗೊಳಿಸಬೇಕು. ಏಕೆಂದರೆ ಮರದಲ್ಲಿ ಸಹಜವಾಗಿಯೇ ಸಾಕಷ್ಟು ರಂಧ್ರಗಳಿರುತ್ತವೆ. ಆ ರಂಧ್ರಗಳು ಮುಚ್ಚಿಕೊಂಡು ಗಟ್ಟಿಯಾದಷ್ಟು ಮರವೂ ಬಾಳಿಕೆ ಬರುತ್ತದೆ. ಈ ಕಾರಣದಿಂದಲೇ ಮರವನ್ನು ನೀರಿನಲ್ಲಿ ಸಾಕಷ್ಟು ದಿನಗಳು ಇಡುವುದು ಉಂಟು, ರಾಸಾಯನಿಕಗಳಲ್ಲಿ ಅದ್ದಿಡುವುದು ಸಹಜವೇ. ಇವೆಲ್ಲದರಿಂದ ಮರದಲ್ಲಿಯೇ ಇರುವ ಗೋಂದು ಇತ್ಯಾದಿ ಕರಗುವ ವಸ್ತುಗಳು ನಿವಾರಣೆಯಾಗಿ ರಂಧ್ರಗಳನ್ನು ಮುಚ್ಚುತ್ತವೆ. ಅನಂತರ ಒಣಗಿಸಿದಾಗ ಮರ ಗಟ್ಟಿಯಾಗುತ್ತದೆ. ಇದು ಒಂದು ಸರಳ ವಿಧಾನ. ಇದಲ್ಲದೆ ಇನ್ನೂ ಹಲವು ವಿಧಾನಗಳನ್ನು ಬಳಸಲಾಗುತ್ತದೆಯಾದರೂ ಅವು ಯಾವುವು ಉಕ್ಕಿನಷ್ಟು ಗಟ್ಟಿಯಾದ ಮರವನ್ನು ನೀಡುವುದಿಲ್ಲ. ಇದಕ್ಕೆ ಪರ್ಯಾಯವಾಗಿ ಮರದ ಹಲವಾರು ಹಾಳೆಗಳನ್ನು ನಡುವೆ ಗೋಂದಿನಂತಹ ಪಾಲಿಮರುಗಳನ್ನು ಲೇಪಿಸಿ ಒಂದಕ್ಕೊಂದು ಅಂಟುವಂತೆ ಮಾಡಿ ಕೃತಕ ಮರದ ಹಲಗೆಗಳನ್ನು ತಯಾರಿಸುತ್ತಾರೆ. ಇವುಗಳನ್ನೇ ನಾವು ಪ್ಲೈವುಡ್, ಲ್ಯಾಮಿನೇಟು ಎಂದು ಕರೆಯುತ್ತೇವೆ. ಇವು ಸಹಜವಾದ ಮರಕ್ಕಿಂತಲೂ ತುಸು ಗಟ್ಟಿಯಾದರೂ ಸರಿಯಾಗಿ ಸಂಸ್ಕರಿಸದಿದ್ದರೆ ಗೋಂದು ಬಿಚ್ಚಿಕೊಂಡು ಸೀಳಿಬಿಡಬಹುದು. ಈ ಎಲ್ಲ ಸಮಸ್ಯೆಗೆ ಪರಿಹಾರವೆಂದು ಇದೀಗ ಹೂ ಮತ್ತು ತಂಡದವರು ಸಾಧಾರಣ ಮರವನ್ನೇ ಉಕ್ಕಿನಂತೆ ಗಟ್ಟಿಯಾಗಿ ಮಾಡಿದ್ದಾರೆ. ಇದಕ್ಕೆ ಇವರು ಮಾಡಿದ್ದು ಇಷ್ಟೇ: ಮರದಲ್ಲಿರುವ ಲಿಗ್ನಿನ್ ಮತ್ತು ಹೆಮಿಸೆಲ್ಯುಲೋಸ್ ಎನ್ನುವ ವಸ್ತುಗಳನ್ನು ಮೊದಲು ಕರಗಿಸಿದ್ದಾರೆ. ಈ ಎರಡು ವಸ್ತುಗಳು ಮೃದುವಾಗಿರುವುದರಿಂದಲೂ ಗೋಂದಿನಂತೆ ಇರುವುದರಿಂದಲೂ ಮರವನ್ನು ದುರ್ಬಲಗೊಳಿಸುತ್ತವೆ. ಇದಕ್ಕಾಗಿ ಸೋಡಿಯಂ ಕಾರ್ಬನೇಟ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಗಳನ್ನು ಇವರು ಬಳಸಿದರು. ಅನಂತರ ಉಕ್ಕಿನ ದಂಡವನ್ನು ಉರುಳೆಗಳ ನಡುವೆ ಒತ್ತಿ ಹಾಳೆಗಳಾಗಿ ಸಪಾಟಾಗಿ ಮಾಡುವಂತೆ ಈ ಮರವನ್ನು ಬಿಸಿ ಬಿಸಿಯಾಗಿರುವಾಗಲೇ ಒತ್ತಿ ಒತ್ತಿ ತೆಳ್ಳಗಾಗಿಸಿದರು. ಹೀಗೆ ಮೊದಲಿದ್ದ ದಪ್ಪದ ಶೇಕಡ 20%ಕ್ಕೆ ಇದನ್ನು ತೆಳ್ಳಗಾಗಿಸಿದಾಗ ಮರ ಉಕ್ಕಿನಂತೆಯೇ ಬಲು ಗಟ್ಟಿಯಾಯಿತಂತೆ. ಅದೆಷ್ಟು ಗಟ್ಟಿ ಎಂದು ಪರೀಕ್ಷಿಸಲು ಈ ಮರಕ್ಕೆ ಗುಂಡು ಹೊಡೆದಿದ್ದಾರೆ. ಏಕಪದರವಾಗಿ ಒತ್ತಿದ ಈ ಮರದ ಜೊತೆಗೆ ಸಾಧಾರಣ ಮರ ಹಾಗೂ ಲ್ಯಾಮಿನೇಟ್ಗಳನ್ನು ಅವು ಪಿಸ್ತೂಲಿನಿಂದ ಹಾರಿದ ಗುಂಡನ್ನು ಹೇಗೆ ತಡೆದುಕೊಳ್ಳುತ್ತವೆ ಎಂದು ಪರೀಕ್ಷಿಸಿದ್ದಾರೆ. ಗುಂಡು ಒಕ್ಕ ಕಡೆ ಗುಂಡಿನಷ್ಟೇ ಗಾತ್ರದ ರಂಧ್ರವಾಯಿತೇ ಹೊರತು ಲ್ಯಾಮಿನೇಟಲ್ಲಿ ಆದಂತೆ ದೊಡ್ಡ ತೂತಾಗಿ ಪದರಗಳು ಸೀಳುವುದೋ, ಸಾಮಾನ್ಯ ಮರದಲ್ಲಿ ಆಗುವಂತೆ ಗುಂಡಿಗಿಂತಲೂ ಅತಿದೊಡ್ಡ ತೂತಾಗುವುದೋ ಆಗಲಿಲ್ಲ ಎಂದು ಹೂ ಹೇಳಿದ್ದಾರೆ. ದೃಢತೆ ಹಾಗೂ ಬಾಳಿಕೆ ಎರಡೂ ಇದರಲ್ಲಿದೆ ಎಂದು ಹೀಗೆ ಇವರು ಪರೀಕ್ಷಿಸಿದ್ದಾರೆ. ಜೊತೆಗೆ ಈ ವಿಧಿಯ ವೇಳೆ ಮರದ ರಚನೆಯಲ್ಲಾಗುವ ಸೂಕ್ಷ್ಮ ಬದಲಾವಣೆಗಳನ್ನು ಸೂಕ್ಷ್ಮದರ್ಶಕದಲ್ಲಿ ತೆಗೆದ ಚಿತ್ರಗಳ ಮೂಲಕ ಗಮನಿಸಿದ್ದಾರೆ. ಒಟ್ಟಾರೆ ಸಾಗುವಾನಿಯೋ ಹೊನ್ನೆಯೋ ಬೇವೋ ಗಟ್ಟಿ ಮರವಂತೂ ಸಿಗುವುದು ಗ್ಯಾರಂಟಿ. ಅದಕ್ಕಾಗಿ ಆದರೂ ನಾವು ಕಾಡುಗಳನ್ನು ಉಳಿಸಿ ಬೆಳೆಸಬೇಕು ಅಷ್ಟೇ. ಚುಟುಕು ಚುರುಮುರಿ. ಸೂರ್ಯನ ಕುದುರೆಯ ಸೂಪರ್ ಕನ್ನಡಕ. ಸೂರ್ಯನ ಕುದುರೆಯ ಪರಿಚಯ ಇರಬೇಕಲ್ಲ. ಇಂಗ್ಲಿಷಿನಲ್ಲಿ ಈ ಕೀಟಗಳಿಗೆ ಮ್ಯಾಂಟಿಸ್ ಎನ್ನುವ ಹೆಸರಿದೆ. ಗಿಡಗಳದ್ದೇ ಬಣ್ಣ, ಎಲೆ ಕಾಂಡಗಳಂತೆಯೇ ದೇಹ, ಹೀಗೆ ಹಲವು ಬಗೆಯ ರೂಪಗಳಿರುವ ಮ್ಯಾಂಟಿಸುಗಳನ್ನು ಕಾಣಬಹುದು. ತಮ್ಮ ಪರಿಸರಕ್ಕೆ ತಕ್ಕಂತೆ ಛದ್ಮವೇಷ ಧರಿಸಿ ಆ ಹಿನ್ನೆಲೆಯಲ್ಲಿ ಮರೆಯಾಗಿ ಬಿಡುವ ಈ ಕೀಟಗಳನ್ನು ಹುಡುಕುವುದು ಕಷ್ಟ. ಆದರೆ ಇವು ಅದ್ಭುತ ಬೇಟೆಗಾರರು. ಗುರಿ ತಪ್ಪದೆ ತಮ್ಮ ಬೇಟೆಯನ್ನು ಹಿಡಿಯುವುದರಲ್ಲಿ ನಿಷ್ಣಾತರು. ಬಡಪಾಯಿಯಂತೆ ಕೈಮುಗಿದು ಕುಳಿತುಕೊಳ್ಳುವ ಈ ಕೀಟ ಹತ್ತಿರ ಸುಳಿಯುವ ಬೇರಾವುದೇ ಕೀಟವನ್ನು ತಟಕ್ಕನೆ ಹಿಡಿದು ಕಬಳಿಸಿಬಿಡುತ್ತದೆ. ಅದು ಯಾರಿಗೂ ಕಾಣದಂತಹ ಹಿನ್ನೆಲೆಯನ್ನು ಹೊರುವ ಬಣ್ಣವಿದ್ದರೂ ಸೂರ್ಯನ ಕುದುರೆ ಮಾತ್ರ ತನ್ನ ಬೇಟೆಯನ್ನು ಹೇಗೆ ಹಿಡಿಯುತ್ತದೆ? ಇದು ಒಂದು ಕುತೂಹಲಕರವಾದ ಪ್ರಶ್ನೆ. ಇದಕ್ಕೆ ಕಾರಣ ಸೂರ್ಯನ ಕುದುರೆಗಳಿಗೂ ನಮಗಿರುವಂತೆಯೇ ಸ್ಟೀರಿಯೋ ದೃಷ್ಟಿ ಇರುವುದರಿಂದ ಎಂದು ಒಂದು ನಂಬಿಕೆ ಇದೆ. ಸ್ಟೀರಿಯೋ ದೃಷ್ಟಿ ಎಂದರೆ ಇನ್ನೇನಲ್ಲ, ಅದು ಈ ಕಣ್ಣ ನೋಟ. ಎರಡು ಕಣ್ಣುಗಳಿಂದಾಗಿ ವಸ್ತುಗಳಿರುವ ದೂರವನ್ನು ಅಥವಾ ಆಳವನ್ನು ಪತ್ತೆ ಮಾಡುವ ಸಾಮರ್ಥ್ಯ. ಈ ಸಾಮರ್ಥ್ಯ ಬೆನ್ನು ಹುರಿಯಿರುವ ಅಂದರೆ ಎಲ್ಲ ಕಶೇರುಕ ಪ್ರಾಣಿಗಳಲ್ಲೂ ಇದೆ. ನರವಾನರಗಳ ಬದುಕಿಗೆ ಈ ಕಣ್ಣು ನೋಟ ಅಂದರೆ ಎರಡು ಕಣ್ಣಿನ ನೋಟ ಬಲು ಅವಶ್ಯಕ. ಆದರೆ ಕೀಟಗಳಂತಹ ಬೆನ್ನು ಹುರಿಯಿಲ್ಲದ ಅಕಶೇರುಕ ಪ್ರಾಣಿಗಳಲ್ಲಿ ಈ ಸಾಮರ್ಥ್ಯ ಇಲ್ಲ. ಇದಕ್ಕೆ ಒಂದು ಅಪವಾದ ಎಂದರೆ ಸೂರ್ಯನ ಕುದುರೆ. ಹೀಗೆನ್ನುತ್ತಾರೆ ಬೆಂಗಳೂರಿನವರಾದ ಹಾಗೂ ಈಗ ಇಂಗ್ಲೆಂಡಿನ ನ್ಯೂ ಕ್ಯಾಸಲ್ ವಿಶ್ವವಿದ್ಯಾನಿಲಯದಲ್ಲಿ ನರವಿಜ್ಞಾನಿಯಾಗಿರುವ ವಿವೇಕ್ ನಿತ್ಯಾನಂದ. ಇತ್ತೀಚೆಗೆ ಇವರು ಸೂರ್ಯನ ಕುದುರೆಗೆ 3D ಕನ್ನಡಕವೊಂದನ್ನು ಹಾಕಿ ಅದು ನೋಡುವ ಪರಿ ಹೇಗೆ ಎಂದು ತಿಳಿದಿದ್ದನ್ನು ಕರೆಂಟ್ ಬಯಾಲಜಿ ಪತ್ರಿಕೆ ವರದಿ ಮಾಡಿದೆ. ಸೂರ್ಯನ ಕುದುರೆಯ ಸ್ಟೀರಿಯೋ ದೃಷ್ಟಿಗೂ ನಮ್ಮ ಸ್ಟೀರಿಯೋ ದೃಷ್ಟಿಗೂ ವ್ಯತ್ಯಾಸವಿದೆಯಂತೆ. ಈ ಕಣ್ಣು ನೋಟ ಅಥವಾ ಸ್ಟೀರಿಯೋ ದೃಷ್ಟಿ ಎಂದರೆ ಇನ್ನೇನಲ್ಲ, ನಮ್ಮ ಎರಡು ಕಣ್ಣುಗಳ ನಡುವೆ ಇರುವ ದೂರದಿಂದಾಗಿ ಯಾವುದೇ ವಸ್ತುವಿನ ಬಿಂಬವು ಪ್ರತಿ ಕಣ್ಣಿಗೂ ಸ್ವಲ್ಪ ಬೇರೆ ಬೇರೆಯಾಗಿಯೇ ಕಾಣುತ್ತದೆ. ಕೈಯಳತಿ ದೂರದಲ್ಲಿರುವ ವಸ್ತುವನ್ನು ಮೊದಲು ಬಲಗಣ್ಣಿನಿಂದಲೂ ಅನಂತರ ಕೇವಲ ಎಡಗಣ್ಣಿನಿಂದಲೂ ನೋಡಲು ಪ್ರಯತ್ನಿಸಿ. ವಸ್ತು ಸ್ವಲ್ಪ ಜಾಗ ಬದಲಿಸಿದ ಹಾಗೆ ಕಾಣುತ್ತದೆ. ಈ ವ್ಯತ್ಯಾಸವೇ ನಮಗೆ ವಸ್ತುವಿನ ಎತ್ತರ, ಆಳ ಮತ್ತು ದಪ್ಪವನ್ನು ತಿಳಿಸುತ್ತದೆ. ಅರ್ಥಾತ್ 3D ಪರಿಣಾಮ ಉಂಟಾಗುತ್ತದೆ. ಈ ಪರಿಣಾಮವನ್ನು ನಾವು ಕೃತಕವಾಗಿಯೂ ಉಂಟು ಮಾಡಬಹುದು. ಉದಾಹರಣೆಗೆ ಪೇಪರಿನ ಮೇಲೆ ಎರಡು ಬೇರೆ ಬೇರೆ ಬಣ್ಣದ ಬಿಂಬಗಳನ್ನು ಬರೆದು ಅವನ್ನು ಒಂದೊಂದು ಕಣ್ಣು ಬೇರೆ ಬೇರೆ ಬಣ್ಣದ ಗಾಜಿನ ಮೂಲಕ ನೋಡುವಂತೆ ಮಾಡಿದರೆ ಎರಡೂ ಬಿಂಬಗಳು ಕೂಡಿ 3D ಬಿಂಬವಾಗಿ ತೋರುತ್ತವೆ. ಸಪಾಟಾಗಿರುವ ವೃತ್ತದ ಚಿತ್ರ ಚೆಂಡಿನ ಹಾಗೆ ತೋರುತ್ತದೆ. ಕೌತುಕ ಎಂದರೆ ನಮ್ಮ ಮಿದುಳಿನ 1000 ಪಾಲಿನಲ್ಲೊಂದು ಅಂಶ ಮಿದುಳಿರುವ ಸೂರ್ಯನ ಕುದುರೆಯು ಹೀಗೆಯೇ ಆಳ ಎತ್ತರವನ್ನು ಗುರುತಿಸುತ್ತದಲ್ಲ, ಅದು ಹೇಗೆ? ಇದೇ ವಿವೇಕ್ ನಿತ್ಯಾನಂದರ ತಂಡದ ಪ್ರಶ್ನೆ. ಇದಕ್ಕೆ ಉತ್ತರ ಹುಡುಕಲು ಇವರು ಒಂದು ಉಪಾಯ ಮಾಡಿದ್ದಾರೆ. ಸೂರ್ಯನ ಕುದುರೆಗೆ ಒಂದು ಬಣ್ಣದ ಕನ್ನಡಕ ಹಾಕಿದ್ದಾರೆ. ಪ್ರಪಂಚದ ಅತ್ಯಂತ ಪುಟ್ಟ ಕನ್ನಡಕ ಇದು ಎಂದರೂ ತಪ್ಪಲ್ಲ. ಬಣ್ಣದ ಪರದೆಯ ಮೇಲೆ ಚಿತ್ರವೊಂದು ಪರದೆಯ ಆಳದಲ್ಲಿ ಇಲ್ಲವೇ ಅದರ ಮುಂದೆ ಸುಮಾರು 2.5 ಸೆಂಟಿಮೀಟರ್ ದೂರದಲ್ಲಿ ಎದ್ದು ತೋರುವಂತೆ ಇಲ್ಲವೇ ಅದೆಷ್ಟು ದೂರದಲ್ಲಿದೆ ಎಂದು ತಿಳಿಯದಂತೆಯೂ ಬಿಂಬಗಳನ್ನು ಪ್ರದರ್ಶಿಸಿ ದೃಷ್ಟಿ ಪರೀಕ್ಷಿಸಬಹುದಂತೆ. 2 ವರ್ಷಗಳ ಹಿಂದೆ ಈ ಕನ್ನಡಕ ಬಳಸಿ ಸೂರ್ಯನ ಕುದುರೆಗೆ ನಿಜಕ್ಕೂ ಸ್ಟೀರಿಯೋ ದೃಷ್ಟಿ ಇದೆ ಎಂದು ಸ್ಪಷ್ಟವಾಗಿ ಇವರು ಗುರುತಿಸಿದ್ದರು. ಜೊತೆಗೆ ಬೆಳಕನ್ನು ಗ್ರಹಿಸುವುದರಲ್ಲಿ ಎಡಗಣ್ಣು ಮತ್ತು ಬಲಗಣ್ಣಿನ ನಡುವೆ ಬಹಳಷ್ಟು ವ್ಯತ್ಯಾಸವಿದ್ದರೂ ಇವುಗಳ ಇಗ್ಗಣ್ಣು ನೋಟ ಸ್ಪಷ್ಟವಾಗಿರುತ್ತದೆ ಎಂದು ಇವರು ನಿರೂಪಿಸಿದ್ದರು. ಇದೀಗ ಮುಂದುವರೆದು ಮನುಷ್ಯರು ಹಾಗೂ ಈ ಕೀಟಗಳ ದೃಷ್ಟಿಯಲ್ಲಿರುವ ವ್ಯತ್ಯಾಸ ಏನಿರಬಹುದು ಎಂದು ಇವರು ಪರೀಕ್ಷಿಸಿದ್ದಾರೆ. ಇದಕ್ಕೆ ಇವರು ಮಾಡಿದ್ದು ಇಷ್ಟೇ. ಕೀಟಕ್ಕೆ ತೋರಿಸಿದ ಬಿಂಬಗಳ ಹಿನ್ನೆಲೆಯನ್ನು ಇನ್ನೂ ಸಂಕೀರ್ಣವಾಗಿಸಿದ್ದಾರೆ. ಬಿಂಬ ತೋರುವ ಪರದೆಯ ಮೇಲೆ ಬಿಳಿಯ ಹಾಗೂ ಮತ್ತೊಂದು ಬಣ್ಣದ ಸಣ್ಣ ಚುಕ್ಕೆಗಳಿವೆ. ದೂರದಿಂದ ನೋಡಲು ಇದು ಬಣ್ಣದ ಪರದೆ ಎನಿಸುತ್ತದೆ, ಆದರೆ ಅಲ್ಲಿ ಎರಡು ಬಣ್ಣಗಳ ಚುಕ್ಕೆಗಳಿರುತ್ತವೆ. ಇಂತಹ ಎರಡು ಪರದೆಗಳನ್ನು ಬಳಸಿದ್ದಾರೆ. ಒಂದು ಪರದೆಯಲ್ಲಿ ಎಡ ಮತ್ತು ಬಲಗಣ್ಣಿಗೆ ಕಾಣುವ ಪರದೆಗಳಲ್ಲಿನ ಬಿಳಿ ಚುಕ್ಕೆಗಳ ಸ್ಥಾನ ಅದೇ ಸ್ಥಾನದಲ್ಲಿ ಇರುತ್ತದೆ. ಮತ್ತೊಂದು ಪರದೆಯಲ್ಲಿ ಬಿಳಿ ಚುಕ್ಕೆ ಇರುವ ಜಾಗದಲ್ಲಿ ಬಣ್ಣದ ಚುಕ್ಕೆ ಇರುತ್ತದೆ. ಈ ಪರದೆಯ ಮೇಲೆ ಬಿಳಿ ಮತ್ತು ಬಣ್ಣದ ಚುಕ್ಕೆ ಬಿಂಬವೊಂದು ಜಾಗ ಬದಲಿಸುತ್ತಾ ಸಾಗುತ್ತದೆ. ಸುರುಳಿಯಾಕಾರದಲ್ಲಿ ಸಾಗುತ್ತಾ ಪರದೆಯ ಮಧ್ಯದಲ್ಲಿ ಬಂದು ನಿಲ್ಲುವಂತೆ ಇದನ್ನು ಸೃಷ್ಟಿಸಿದ್ದಾರೆ. ಇಂತಹ ಪರದೆಗಳನ್ನು ತೋರಿಸಿದಾಗ ಬಿಳಿ ಬಣ್ಣದ ಚುಕ್ಕೆಗಳ ಸ್ಥಾನ ಬದಲಿಸಿದ ಪರದೆಯ ಹಿನ್ನೆಲೆಯಲ್ಲಿ ವಸ್ತುವಿನ ಚಲನೆಯನ್ನು ಗುರುತಿಸಿದರೂ ಅದು ಎಲ್ಲಿದೆ ಎಂದು ಹೇಳುವುದು ಮನುಷ್ಯರಿಗೂ ಕಷ್ಟ. ಆದರೆ ಸೂರ್ಯನ ಕುದುರೆ ಮಾತ್ರ ಇದನ್ನು ಗುರುತಿಸುತ್ತದೆ. ಬಿಂಬ ನಿಶ್ಚಲವಾಗಿದ್ದಾಗ ಹಿನ್ನೆಲೆ ಗೋಜಲವಾಗಿದ್ದರೆ ಅದಕ್ಕೆ ತಿಳಿಯುವುದಿಲ್ಲ. ಆದರೆ ಹಿನ್ನೆಲೆ ಗೋಜಲಾಗಿದ್ದರೂ ಬೇಟೆಯ ಅಲುಗಾಟದಿಂದಲೇ ಅದು ಇಷ್ಟು ದೂರದಲ್ಲಿದೆ ಎಂದು ಗುರುತಿಸಿಬಿಡುತ್ತದಂತೆ. ಇದು ಮನುಷ್ಯರಿಗೆ ಕಷ್ಟ. ಇದರ ಅರ್ಥ ಇಷ್ಟೇ, ಸ್ಟೀರಿಯೋದೃಷ್ಟಿ ಎನ್ನುವ ವಿದ್ಯಮಾನ ಹೀಗೇ ಆಗಬೇಕೆಂದಿಲ್ಲ. ಅದು ಬೇರೆ ಬೇರೆ ವಿಧಾನದಲ್ಲಿ ವಿಕಾಸ ಆಗಿರಬಹುದು. ಸೂರ್ಯನ ಕುದುರೆಯಲ್ಲಿ ಒಮ್ಮೆ ಹಾಗೂ ಇನ್ನೊಮ್ಮೆ ಅದು ಪ್ರತ್ಯೇಕವಾಗಿ ಕಶೇರುಕಗಳಲ್ಲಿ ಹುಟ್ಟಿಕೊಂಡಿರಬೇಕು. ಹೆನ್ನುಡಿ, ಇದು ನಿಸರ್ಗದ ಆಯ್ಕೆ. ಕೋಳಿ ಜ್ವರಕ್ಕೆ ಹಾಲಿನ ಮದ್ದು. ಕೋಳಿ ಜ್ವರ ಗೊತ್ತಿರಬೇಕಲ್ಲ. ಕೆಲವು ತಿಂಗಳುಗಳ ಹಿಂದೆ ಬೆಂಗಳೂರಿನಲ್ಲಿ ಕೋಳಿ ಜ್ವರದ ಭೀತಿಯಿಂದಾಗಿ ಚಿಕನ್ ಅಂಗಡಿಗಳು ಹಾಗೂ ಚಿಕನ್ ಮಾಂಸದ ಮಾರಾಟವನ್ನು ಕೆಲವು ದಿನಗಳ ಕಾಲ ನಿಷೇಧಿಸಿದ್ದು ವರದಿಯಾಗಿತ್ತು. ಮನುಷ್ಯರಿಗೆ ನೆಗಡಿ ಬರುವ ಹಾಗೆ ಕೋಳಿಗಳಿಗೂ ಈ ವೈರಸ್ ಜ್ವರ ಕಾಡುತ್ತದೆ. ವಿಶೇಷವೆಂದರೆ ಒಂದು ವೈರಸ್ಗೆ ಔಷಧಿ ಹುಡುಕುವಷ್ಟರಲ್ಲಿ ಅದೇ ವೈರಸ್ ತುಸು ಬದಲಾಗಿ ಇನ್ನೊಂದು ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ. ಹೀಗೆ ಕಳೆದ 14 ವರ್ಷಗಳಿಂದಲೂ ಪ್ರಪಂಚದ ಹಲವೆಡೆ ಕೋಳಿ ಜ್ವರ ಕಾಣಿಸಿಕೊಳ್ಳುತ್ತಲೇ ಇದೆ, ಸುದ್ದಿ ಮಾಡುತ್ತಲೇ ಇದೆ. ಅವುಗಳಲ್ಲಿ ಎರಡು ಬಗೆಯ ವೈರಸ್ ಮನುಷ್ಯನನ್ನೂ ತಾಕಬಲ್ಲದು ಎನ್ನುವುದು ಇನ್ನೂ ಭೀತಿಯ ವಿಷಯ. ಹೀಗಾಗಿ ಕೋಳಿ ಜ್ವರ ಎಂದ ಕೂಡಲೇ ಎಲ್ಲರ ಕಿವಿಯೂ ನೆಟ್ಟಗಾಗುವುದು ಖಂಡಿತ. ಸಾಧಾರಣವಾಗಿ ವೈರಸ್ ಸೋಂಕಿಗೆ ಔಷಧವಿಲ್ಲ. ಏನಿದ್ದರೂ ಅವು ದೇಹ ತಾಕುವ ಮೊದಲೇ ಲಸಿಕೆಯನ್ನು ಹಾಕಬೇಕು, ಪೋಲಿಯೋ ಲಸಿಕೆ ಹಾಕಿದ ಹಾಗೆ. ತೊಂದರೆ ಎಂದರೆ ಪ್ರತಿಯೊಂದು ಬಗೆಯ ವೈರಸ್ಸಿಗೂ ಹೊಸದೊಂದು ಲಸಿಕೆಯನ್ನು ಸೃಷ್ಟಿಸಬೇಕಾಗುತ್ತದೆ. ಇದೊಂದು ದೊಡ್ಡ ಸಮಸ್ಯೆ. ಹಲವಾರು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಆಂಟಿಬಯೋಟಿಕ್ಗಳಂತೆ ಹಲವಾರು ವೈರಸ್ಸುಗಳನ್ನು ಕೊಲ್ಲುವ ಔಷಧಿ ಇದ್ದರೆ ಎಷ್ಟು ಚೆನ್ನ ಅಲ್ಲವೇ? ಈಗೋ ಹಾಗೊಂದು ಸ್ಥಿತಿ ಈಗ ಬಂದಿದೆ. ಮನುಷ್ಯರ ಎದೆ ಹಾಲಿನಲ್ಲಿರುವ ಸಕ್ಕರೆಯನ್ನೇ ಬಳಸಿ ಕೋಳಿ ಜ್ವರ ತರುವ ಹಲವಾರು ವೈರಸ್ಗಳನ್ನು ಕೊಲ್ಲುವಂತಹ ಬಹು ಸಾಮರ್ಥ್ಯದ ಔಷಧ ತಯಾರಿಸಬಹುದು ಎಂದು ಸೈಂಟಿಫಿಕ್ ರಿಪೋರ್ಟ್ಸ್ ಪತ್ರಿಕೆ ವರದಿ ಮಾಡಿದೆ. ಕೊರಿಯಾದ ಸುನ್ ಮೂನ್ ವಿಶ್ವವಿದ್ಯಾನಿಲಯದ ಜೆಕ್ಯೂ ಸೋಂಗ್ ಮತ್ತು ಸಂಗಡಿಗರು ಹೀಗೊಂದು ಸುದ್ದಿಯನ್ನು ಮಾಡಿದ್ದಾರೆ. ಎದೆ ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಸಕ್ಕರೆ ಅಣುಗಳಿಗೆ ಬಾಲವೊಂದನ್ನು ಜೋಡಿಸಿ ಇವು ಕೋಳಿ ಜ್ವರದ ವೈರಸ್ಸುಗಳನ್ನು ಹೆಕ್ಕುವಂತೆ ಮಾಡಬಹುದಂತೆ. ಅನಂತರ ವೈರಸ್ಸುಗಳು ಅಂಟಿಕೊಂಡ ಈ ಸಯಾಲಿನ್ ಲ್ಯಾಕ್ಟೋಸ್ ಸಕ್ಕರೆಯನ್ನು ತೊಳೆದರೆ ಸಾಕು, ವೈರಸ್ಗಳು ದೇಹದಿಂದ ಗಡಿಪಾರದಂತೆಯೇ ಸರಿ. ಎದೆ ಹಾಲಿನ ಸಕ್ಕರೆಗೂ ವೈರಸ್ಸಿಗೂ ಸಂಬಂಧ ಹೀಗಿದೆ. ವೈರಸ್ಸುಗಳು ದೇಹವನ್ನು ಹೊಕ್ಕ ನಂತರ ಜೀವಕೋಶಗಳೊಳಗೆ ನುಸುಳಬೇಕು. ಇದಕ್ಕಾಗಿ ಅವು ಜೀವಕೋಶದ ಗೋಡೆಯಲ್ಲಿರುವ ಹೀಮಗ್ಲುಟನಿನ್ ಎನ್ನುವ ಪ್ರೋಟೀನ್ಗಳ ಜೊತೆಗೆ ಕೈಜೋಡಿಸುತ್ತವೆ. ಹೀಮಗ್ಲುಟನಿನ್ ಇವನ್ನು ಕೈಹಿಡಿದು ಕೋಶಗಳ ಒಳಗೆ ಎಳೆದುಕೊಳ್ಳುತ್ತವೆ. ಸಯಾಲಿನ್ ಲ್ಯಾಕ್ಟೋಸ್ ಕೂಡ ಈ ಪ್ರೋಟೀನ್ ಜೊತೆಗೆ ತೊಳಕಿಕೊಳ್ಳಬಲ್ಲದು. ಹೀಗಾಗಿ ಸಯಾಲಿನ್ ಲ್ಯಾಕ್ಟೋಸ್ ಇದ್ದ ಕಡೆ ವೈರಸ್ಸಿಗೆ ಹೀಮಗ್ಲುಟನಿನ್ ಜೊತೆ ಕೈಜೋಡಿಸಲು ಅವಕಾಶವೇ ಇಲ್ಲದಂತಾಗುತ್ತದೆ. ಎದೆ ಹಾಲಿನ ಈ ಸಕ್ಕರೆಯ ಔಷಧಿಯನ್ನು ಕೃಷಿ ಮಾಡಿದ ಜೀವಕೋಶಗಳು ಹಾಗೂ ವೈರಸ್ಸುಗಳ ಜೊತೆಗೆ ಕೂಡಿಸಿ ಜೀವಕೋಶಗಳೊಳಗೆ ವೈರಸ್ಸು ನುಸುಳುವುದೇ ಇಲ್ಲವೇ ಎಂದು ಪರೀಕ್ಷಿಸಿದ್ದಾರೆ. ಹಾಗೆಯೇ ವೈರಸ್ಸುಗಳನ್ನು ಕೋಳಿಗಳಿಗೆ ಚುಚ್ಚಿ ಅವುಗಳಿಗೆ ಈ ಸಕ್ಕರೆಯ ಮದ್ದನ್ನು ನೀಡಿದ್ದಾರೆ. ಈ ಕೋಳಿಗಳಲ್ಲಿ ಜ್ವರ ಕಾಣಿಸಿದ್ದು ಕಡಿಮೆಯಂತೆ, ಜೀವಕೋಶಗಳಲ್ಲಿ ವೈರಸ್ಗಳ ಸಂಖ್ಯೆಯೂ ಕಡಿಮೆ ಕಾಣಿಸಿದಂತೆ. ಅಂದರೆ ಸಯಾಲಿನ್ ಲ್ಯಾಕ್ಟೋಸ್ ಸಕ್ಕರೆ ಒಂದಲ್ಲ ಎರಡಲ್ಲ, ಇದುವರೆಗೂ ಪರಿಚಯವಿರುವ ಎಲ್ಲ ಕೋಳಿ ಜ್ವರದ ವೈರಸ್ಸುಗಳನ್ನು ದೇಹದಿಂದ ಹೊರಗೆ ತಳ್ಳಿಬಿಡಬಲ್ಲದು ಎಂದು ಇವರು ಹೇಳುತ್ತಾರೆ. 10 ವೈರಗಳ ಜೊತೆಗೆ ಹೋರಾಡಲು ಒಂದೇ ಕತ್ತಿ ಎಂದ ಹಾಗಾಯಿತು. ಅದು ಸರಿ, ಬೃಹತ್ ಪ್ರಮಾಣದಲ್ಲಿ ಈ ಔಷಧ ಬೇಕಾದರೆ ಅಷ್ಟೊಂದು ಎದೆ ಹಾಲನ್ನು ಎಲ್ಲಿಂದ ತರೋಣ? ಓ, ಕಾದು ನೋಡೋಣ, ಅದಕ್ಕೂ ಉತ್ತರ ಸಿಗಬಹುದು. ಮೊದಲ ಹೂವಿನ ಸುತ್ತಮುತ್ತ. ಹೂವೇ ಹೂವೇ ಎನ್ನುವ ಹಾಡಿದೆಯಲ್ಲ, ವಿಜ್ಞಾನಿಗಳಂತೂ ಈ ಹಾಡನ್ನು ಎಷ್ಟು ಹಾಡುತ್ತಾರೋ ಗೊತ್ತಿಲ್ಲ. ಪ್ರಾಣಿಗಳಲ್ಲಿ ಕೀಟಗಳ ಇರುವಂತೆ ಸಸ್ಯಗಳಲ್ಲಿ ಹೂಗಿಡಗಳು ಬಲು ಪ್ರಸಿದ್ಧ. ಏಕೆಂದರೆ ಇವುಗಳು ಅಷ್ಟು ವೈವಿಧ್ಯಮಯವಾದಂಥವು. ಪ್ರತಿ ಹೂವು ವಿಶಿಷ್ಟ. ತೊಗರಿಯ ಹೂವು ಕೋಳಿಯ ಕೊಕ್ಕಿನ ರೀತಿ, ದಾಸವಾಳದ್ದು ಒಂದು ಸುತ್ತಿನ ಹಲವು ಸುತ್ತುಗಳ ಹೂವು, ಮಲ್ಲಿಗೆಯಲ್ಲಿ ಒಂದು ಸುತ್ತಿನಿಂದ 7 ಸುತ್ತಿನವರೆಗೂ ಹಲವು ಸುತ್ತುಗಳ ಹೂವುಗಳಿವೆ. ಗುಲಾಬಿಯಲ್ಲಿ ಸುತ್ತು ಎಲ್ಲಿ ಆರಂಭಿಸಿ ಎಲ್ಲಿ ಮುಗಿಯುತ್ತದೆ ಎನ್ನುವುದು ಗೊತ್ತಾಗದಂತಹ ಸುರುಳಿ ಇದೆ. ಸೂರ್ಯಕಾಂತಿಯಲ್ಲಿಯೋ ಸಾವಿರಾರು ಹೂವುಗಳು ಒಂದೆಡೆ ಗುಂಪಾಗಿವೆ. ಇವುಗಳಲ್ಲೂ ನಡುವಿನಲ್ಲಿರುವ ಹೂವುಗಳು ಬೇರೆ, ಅಂಚಿನಲ್ಲಿರುವ ಬೇರೆ. ಇಷ್ಟೆಲ್ಲಾ ವೈವಿಧ್ಯವಿದ್ದರೂ ಹೂವುಗಳ ರಚನೆಯಲ್ಲೊಂದು ಮೂಲ ವಿನ್ಯಾಸ ಇದೆ ಎನ್ನುವುದು ವಿಜ್ಞಾನಿಗಳ ತರ್ಕ. ಅದೇನೋ ಸರಿ, ಇಷ್ಟೆಲ್ಲಾ ವೈವಿಧ್ಯ ಇರುವ ಹೂವುಗಳ ಆರಂಭ ಈ ಭೂಮಿಯ ಮೇಲೆ ಆಗಿದ್ದು ಯಾವಾಗ, ಹೇಗೆ ಎನ್ನುವ ಬಗ್ಗೆ ಇನ್ನು ಇದಮಿತ್ತಮ್ಮೆನ್ನುವ ಪುರಾವೆಗಳು ಇಲ್ಲ. ಸುಮಾರು 14 ಕೋಟಿ ವರ್ಷಗಳ ಹಿಂದೆ ಹೂವು ಗಿಡಗಳ ಉಗಮ ಆಗಿರಬೇಕು ಎಂದು ಊಹಿಸಲಾಗಿದೆ. ಸೈಕಾಸ್ ಗಿಡಗಳಂತಹ ನಗ್ನ ಬೀಜಗಳ ಒಂದು ಶಾಖೆ ಹೂ ಗಿಡಗಳಾಗಿ ವಿಕಾಸವಾಗಿರಬೇಕು ಎನ್ನುವುದು ಒಂದು ಕಲ್ಪನೆ. ಆ ಶಂಕುವಿನಾಕಾರದ ಹೂಗುಚ್ಛಗಳೇ ಒತ್ತಾಗಿ ಪುಟ್ಟದಾಗಿ ಹೂವಿನ ರೂಪ ತಳೆದಿರಬೇಕು. ದಾಸವಾಳವನ್ನೇ ತೆಗೆದುಕೊಳ್ಳಿ, ಹೊರಗೆ ಪುಟ್ಟ ಹಸಿರಿನ ಪುಷ್ಪ ಪಾತ್ರೆ, ಅದರೊಳಗೆ ಬಣ್ಣ ಬಣ್ಣದ ಹೂ ಪಕ್ಕಳೆಗಳ ಸುತ್ತು, ಅದರೊಳಗಿನ ಸುತ್ತು ಪರಾಗಪಿ ಕೇಶರಗಳದ್ದು, ಅತ್ಯಂತ ಒಳಗಿನದ್ದು ಅಂಡಾಶಯದ್ದು. ಇದು ಹೂವಿನ ಮೂಲ ವಿನ್ಯಾಸ. ಈ ವಿನ್ಯಾಸದಲ್ಲಿ ಅಷ್ಟಿಷ್ಟು ಬದಲಾಗಿ ಬೇರೆ ಬೇರೆ ಬಗೆಯ ಹೂವುಗಳು ವಿಕಾಸವಾಗಿವೆ. ಹಾಗಿದ್ದರೆ ಈ ಎಲ್ಲ ಹೂವುಗಳಿಗೆ ಮೂಲವೆನ್ನಿಸುವ ಹೂವು ಹೇಗಿದ್ದಿರಬಹುದು? ಇದನ್ನು ಊಹಿಸುವುದು ಕಷ್ಟವೇ. ಪುರಾವೆಗಳು ಇವೆಯೋ ಎಂದರೆ ಮೃದು ಪಕಳೆಗಳ ಹೂವುಗಳ ಫಾಸಿಲುಗಳು ಉಳಿಯುವುದು ಕಷ್ಟ. ಹಲ್ಲು ಮೂಳೆ ಇವುಗಳಾದರೆ ಕಲ್ಲುಗಳಾಗಿ ಉಳಿಯುತ್ತವೆ. ಆದರೆ ಈ ಮೃದುವಾದ ಹೂವುಗಳ ಪಕಳೆಗಳು ಉಳಿಯುವುದು ಕಷ್ಟ. ಹೀಗಾಗಿ ಪುರಾತನ ಹೂವುಗಳ ಸ್ವರೂಪ ಹೇಗಿತ್ತೋ ಎಂದು ತಿಳಿಯಲಾಗಿಲ್ಲ. ಹಿಂದಿನ ಕಾಲಕ್ಕೆ ಕರೆದೊಯ್ಯುವ ಟೈಮ್ ಮೆಷಿನ್ ಇದ್ದಿದ್ದರೆ ಇವೆಲ್ಲವೂ ನಿಜವೋ ಸುಳ್ಳೋ ಖಾತ್ರಿಪಡಿಸಿಕೊಳ್ಳಬಹುದಿತ್ತು. ಅದೂ ಇಲ್ಲದಿರುವುದರಿಂದಾಗಿ ಪರೋಕ್ಷವಾಗಿ ಏನೆಲ್ಲ ಸಾಧ್ಯತೆಗಳಿವೆಯೋ ಅವನ್ನು ಗಮನಿಸಿ ಪುರಾತನ ಹೂವು ಹೇಗಿದ್ದಿರಬಹುದು ಎಂದು ಚಿತ್ರಿಸಿಕೊಳ್ಳಬೇಕಾಗುತ್ತದೆ. ಇತ್ತೀಚೆಗೆ ಹೀಗೊಂದು ಪ್ರಯತ್ನ ನಡೆದಿತ್ತು. ಅದು ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಈ ಫ್ಲವರ್ ಎನ್ನುವ ಈ ಯೋಜನೆಯಲ್ಲಿ ನಮಗೆ ಗೊತ್ತಿರುವ ವಿವಿಧ ವಿನ್ಯಾಸದ ಹೂವುಗಳನ್ನು ವಿಂಗಡಿಸಲಾಯಿತು. 8 ವರ್ಷಗಳ ಕಾಲ ನಡೆದ ಈ ಪ್ರಯತ್ನದಲ್ಲಿ ಹೂವುಗಳು ರೂಪುಗೊಳ್ಳಲು ಅವಶ್ಯಕವಾದಂತಹ 20 ಗುಣಗಳನ್ನು ಗುರುತಿಸಿ ಕಾಲಕಾಲಕ್ಕೆ ಅವು ಹೇಗೆ ಬದಲಾಗಿವೆ ಎಂದು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಲಾಯಿತು. ಹೊಸ ವಿನ್ಯಾಸಗಳು ರೂಪುಗೊಳ್ಳುವ ಕಾಲ ಹಾಗೂ ಹೂವು ರೂಪುಗೊಳ್ಳಲು ಕಾರಣವಾದ ಜೈವಿಕ ಅಂಶಗಳು ಯಾವ್ಯಾವವು, ಯಾವ ಕಾಲದಲ್ಲಿ ಒಟ್ಟಿಗಿದ್ದವು ಎಂದು ತಾಳೆ ಹಾಕಲಾಯಿತು. ಇವೆಲ್ಲವನ್ನು ಮಾಡಿದಾಗ ಅತಿ ಪುರಾತನವಾದ ಹೂವಿನಲ್ಲಿ ಎಂತಹ ಗುಣಗಳಿದ್ದುವು ಎಂಬ ಒಂದು ಪರಿಕಲ್ಪನೆ ಮೂಡಿತ್ತು. ಅತಿ ಮುಖ್ಯವಾಗಿ ಇಷ್ಟು ಪುರಾತನ ಹಳೆಯ ಹೂವಿನಲ್ಲಿ ಹೂವಿನ ಅಂಗಗಳು ದಾಸವಾಳದಲ್ಲಿ ಕಾಣುವಂತೆ ಹಲವು ಸುತ್ತುಗಳಲ್ಲಿ ಇದ್ದುವು ಎಂದು ನಂಬಲಾಗಿತ್ತು. ಗುಲಾಬಿಯಂತೆ ಸುರುಳಿಗಳಲ್ಲಿ ಅಲ್ಲ ಎಂದು ತಿಳಿಯಲಾಗಿತ್ತು. ಇದನ್ನೇ ಪೃಥ್ವಿಯ ಮೊದಲ ಹೂವು ಎಂದು ಕರೆದಿದ್ದರು. ಕಳೆದ ವರ್ಷ ನಾವರಡಗೊಂಡ ಹೂವಿನ ಈ ಚಿತ್ರ ಪೂರ್ತಿ ಸರಿಯಾಗಿರಲಿಕ್ಕಿಲ್ಲ ಎನ್ನುವ ಸುದ್ದಿ ಈಗ ಬಂದಿದೆ. ನೇಚರ್ ಪತ್ರಿಕೆಯಲ್ಲಿ ವರದಿಯಾಗಿರುವಂತೆ ಇದೇ ಅಂಶಗಳನ್ನು ಇನ್ನೂ ಕೂಲಂಕಷವಾಗಿ ಗಮನಿಸಿದರೆ ಸುತ್ತುಗಳ ಜೊತೆಗೆ ಸುರುಳಿ ರಚನೆಯ ಅಂಶಗಳು ಅಷ್ಟೇ ಪುರಾತನವಾಗಿರುವುದು ಕಂಡಿದೆ. ಅಂದರೆ ಅರ್ಥ ಇಷ್ಟೇ, ಆರಂಭದ ಹೂವುಗಳಲ್ಲಿ ಸುತ್ತುಗಳಲ್ಲೇ ಇದ್ದಂತವು ಇದ್ದುವು, ಸುರುಳಿಗಳಿದ್ದಂತಹ ಹೂವುಗಳು ಇದ್ದುವು ಅಷ್ಟೇ. ಜಾಣ ನುಡಿ, ಫೆಬ್ರವರಿ 11. ಇದು ಸುಪ್ರಸಿದ್ಧ ಭೌತ ವಿಜ್ಞಾನಿ ಲಿಯೋ ಜಿಲಾರ್ಡ್ ಜನಿಸಿದ ದಿನ. 1898 ಜನಿಸಿದ ಈತ ಅಂದಿನ ಹಲವು ಜರ್ಮನ್ ವಿಜ್ಞಾನಿಗಳಂತೆಯೇ ನಾಜಿ ಸರ್ಕಾರದಿಂದಾಗಿ ನೊಂದು ಅಮೆರಿಕೆಗೆ ವಲಸೆ ಹೋದರು. ಪರಮಾಣು ಬೀಜಗಳನ್ನು ಒಡೆದು ನಿರಂತರವಾಗಿ ನಡೆಯುವ ಸರಪಳಿ ಕ್ರಿಯೆಯನ್ನು ಮಾಡಬಹುದು ಎಂದು ತರ್ಕಿಸಿ ಪ್ರದರ್ಶಿಸಿದ ಕೀರ್ತಿ ಎನ್ರಿಕೋ ಫರ್ಮಿ ಹಾಗೂ ಇವರಿಗೆ ಜೊತೆಯಾಗಿ ಸಲ್ಲುತ್ತದೆ. ಈ ಪ್ರಕ್ರಿಯೆಯೇ ಮುಂದೆ ಪರಮಾಣು ಬಾಂಬಿನ ತಯಾರಿಕೆಗೂ ನಾಂದಿ ಹಾಡಿತು. ಆದರೆ ಬಾಂಬಿನ ದುಷ್ಪರಿಣಾಮಗಳಿಂದ ನೊಂದ ಜಿಲಾರ್ಡ್ ಅನಂತರ ಪರಮಾಣು ಬಾಂಬಿನ ತಯಾರಿಕೆಯನ್ನು ವಿರೋಧಿಸಿ ಪರಮಾಣು ಶಕ್ತಿಯ ಶಾಂತಿಯುತ ಬಳಕೆಯನ್ನು ಪ್ರೋತ್ಸಾಹಿಸಲು ತಮ್ಮ ಜೀವನವನ್ನು ಮುಡಿಪಾಗಿಟ್ಟರು. ಇವರು ಹೇಳಿದ ಒಂದು ಮಾತು ಹೀಗಿದೆ: ವಿಜ್ಞಾನಿಯೊಬ್ಬ ಏನನ್ನಾದರೂ ಹೇಳಿದಾಗ ಇತರೆ ವಿಜ್ಞಾನಿಗಳು ಆತ ಹೇಳಿದ್ದು ಸರಿಯೋ ತಪ್ಪೋ ಎಂದಷ್ಟೇ ಪ್ರಶ್ನಿಸಿದರೆ ಸಾಕು. ಆದರೆ ಅದೇ ಮಾತನ್ನು ರಾಜಕಾರಣಿ ಹೇಳಿದಾಗ ಆತ ಹೀಗೇಕೆ ಹೇಳುತ್ತಿದ್ದಾನೆ ಎಂದು ಪ್ರಶ್ನಿಸಬೇಕಾಗುತ್ತದೆ ಎಂದು ಸೀಲಾರ್ಡ್ ಹೇಳುತ್ತಿದ್ದರು. ಈ ಮಾತು ಎಷ್ಟು ನಿಜ ಅಲ್ಲವೇ? ಇದು ಈ ವಾರದ ಜಾಣಸುದ್ದಿ. ರಚನೆ ಮತ್ತು ಪ್ರಸ್ತುತಿ ಕೊಳ್ಳೇಗಾಲ ಶರ್ಮ. ಜಾಣಸುದ್ದಿಯನ್ನು ನೀವು ಕೇಳಿ ನಿಮ್ಮವರೊಂದಿಗೂ ಹಂಚಿಕೊಳ್ಳಿ. ಜಾಣಸುದ್ದಿಯನ್ನು ಕುರಿತ ಸಂದೇಹ ಸಲಹೆಗಳಿಗೆ ನೇರವಾಗಿ 9886640328 ಈ ನಂಬರಿಗೆ ನೀವು ವಾಟ್ಸ್ಆಪ್ ಮಾಡಬಹುದು.